ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಕುರುಬನು, ಆ ಬಾಗಿಲು, ಆ ಕುರಿಹಿಂಡು. ರೀಪ್ರಿಂಟ್ಸ್ ಪುಟ 4157, ಪುಟದ ಸಂಖ್ಯೆ 11 ಮತ್ತು 12. ಸತ್ಯವೇದ್ಯವು ನಮ್ಮ ಕರ್ತನಿಗೆ ತನ್ನಲ್ಲಿ ನಂಬಿಗಸ್ತರಾದವರೊಂದಿಗೆ ಇರುವ ತನ್ನ ಸಂಬಂಧವನ್ನು ವರ್ಣಿಸುವ ನಿಟ್ಟಿನಲ್ಲಿ ಹಲವು ಬಗೆಯ ಸೊಗಸಾಗಿಯೂ ಸ್ಪಷ್ಟವಾಗಿಯೂ ಇರುವ ಬಿರುದು ನಾಮಾಂಕಿತಗಳನ್ನು ನಿಗದಿ ಮಾಡಿಕೊಟ್ಟಿರುತ್ತದೆ. ಇವುಗಳಲ್ಲಿ ಅತಿ ಸೊಗಸಾಗಿಯೂ ಮನ ತಟ್ಟುವಂಥದ್ದಾಗಿಯೂ ಇರುವುದೇನೆಂದರೆ ಅದು ಒಳ್ಳೆಯ ಕುರುಬನ ಬಗ್ಗೆ, ಅಥವಾ ಹೆಚ್ಚು ಅಕ್ಷರಾರ್ಥದಲ್ಲಿ ಭವ್ಯವಾದ ಕುರುಬನು, ಆದರ್ಶ ಕುರುಬನು ಎನ್ನುವ ಬಗ್ಗೆ. ಇದರಂತೆಯೇ ನಮ್ಮ ಕರ್ತನ ಹಿಂಬಾಲಕರಿಗೆ ಅನ್ವಯವಾಗುವ ಹಲವು ಬಗೆಯ ಹೆಸರುಗಳಲ್ಲಿ ಕುರಿ ಎಂಬ ಪದವು ಬಹು ಪ್ರಚಲಿತವು, ಅತಿ ಹೆಚ್ಚು ಸರಿಹೊಂದುವಂಥದ್ದು ಸಹ ಆಗಿರುವುದು. ಖಂಡಿತವಾಗಿಯೂ ಇಂಥ ಒಂದು ಸಚಿತ್ರ ವಿವರಣೆಯನ್ನು ಬಳಸಲು ಪ್ರಾಕೃತ ಮನುಷ್ಯನಿಗೆ ಎಂದು ಹೊಳೆಯಲಾರದು. ಸಚಿತ್ರ ವಿವರಣೆಯಲ್ಲಿ ನಾವು ಗಮನಿಸಬೇಕೆನ್ನುವ ಅಂಶವೇನೆಂದರೆ, ಇಂಗ್ಲೆಂಡ್ ದೇಶದ ಪಾರ್ಲಿಮೆಂಟಿನ ಮೇಲ್ಮನೆಯ ಸದಸ್ಯರುಗಳು ಹಾಗೂ ಶ್ರೀಮಂತರು ಹಲವಾರು ಹಸ್ತಾಕ್ಷರ, ಚಿಹ್ನೆ, ತೋಳುಡುಗೆ ಮುಂತಾದವುಗಳನ್ನು ಅಳವಡಿಸಿಕೊಂಡಿದ್ದು, ಇಂಥವುಗಳಲ್ಲಿ ಹಲವಾರು ಪ್ರಾಣಿಗಳು ಇಲ್ಲವೇ ಪ್ರಾಣಿಗಳ ತಲೆಯ ಚಿತ್ರಗಳು ಕಾಣಬರುತ್ತದೆ. ಇಂಥ ಯಾವುದೇ ಚಿಹ್ನೆಗಳಲ್ಲಿ ಯಾರಾದರೂ ಕುರಿಯ ತಲೆ ಇರುವುದನ್ನು ಎಂದಾದರೂ ನೋಡಿರುವರೇ? ಇಲ್ಲವೆಂದು ನಾವು ನೆನೆಸುತ್ತೇವೆ. ಭೂಲೋಕದ ಶ್ರೀಮಂತರುಗಳು ಕುರಿಯ ಚಿಹ್ನೆಯನ್ನು ಅಳವಡಿಸಿಕೊಳ್ಳುವುದನ್ನು ಕಲ್ಪಿಸಿಕೊಳ್ಳಲು ನಮಗೆ ಸಾಧ್ಯವಾದಲ್ಲಿ ಖಂಡಿತ ಅದು ಗಡಸುಕೊಂಬಿನ ಟಗರನ್ನು ಸೂಚಿಸುವಂಥದ್ದಾಗಿರುವುದು. ಸಿಂಹದ ತಲೆ, ಹುಲಿಯ ತಲೆ, ಹದ್ದಿನ ತಲೆ, ಇಲ್ಲವೇ ವರ್ಣಿಸಲಾಗದ ಕ್ರೂರ ಸ್ವಭಾವವುಳ್ಳ ಪ್ರಾಣಿಯ ತಲೆ, ಬೆಂಕಿ ಉಗುಳುವ ಮೊಸಳೆಗಳು ಮುಂತಾದವುಗಳು, ಇಂಥವುಗಳನ್ನು ಸಾಧಾರಣವಾಗಿ ಆಯ್ಕೆ ಮಾಡಲಾಗುವುದು. ಪ್ರಾಕೃತ ಮನುಷ್ಯನು ಬಲಿಷ್ಠನು, ಕ್ರೂರತೆಯುಳ್ಳವನು ಆಗಿ ತೋರಬೇಕೆಂಬ ಮತ್ತು ಇತರರಿಗೆ ಕಂಡುಬರಬೇಕೆಂಬ ಸಹಜ ಮನೋಭಿಲಾಷೆಯನ್ನು ಇದು ಸೂಚಿಸುವುದು. ತನ್ನನ್ನು ಒಳ್ಳೆಯ ಕುರುಬನಂತೆ ತೋರಿಸಿಕೊಳ್ಳುವ ಆತನು ಮತ್ತು ಆತನ ಹಿಂಬಾಲಕರು ಕುರಿಗಳಂತೆ ತೋರಿಬರುವರು ಎಂಬುವುದು ಸಹಜ. ಮನುಷ್ಯನು ಹೊಂದಿರುವುದಕ್ಕಿಂತಲೂ ಸಂಪೂರ್ಣವಾಗಿ ವಿಭಿನ್ನವಾದ ಅಭಿಪ್ರಾಯದಾಗಿರುವುದು ಹಾಗೂ ಆತನ ಹಿಂಬಾಲಕರಾಗಿರುವಂಥ ನಾವುಗಳು ಇದನ್ನು ಗಮನಿಸಲೇಬೇಕು. ಅಲ್ಲದೆ ಇದನ್ನು ಮನಗಂಡವರಾಗಿ ಕುರುಬನ ಸಂಬಂಧದಲ್ಲಿರುವ ನಾವುಗಳು ಆತನೊಡನೆ ಕುರಿಯಂಥ ಸ್ವಭಾವವನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಿಕೊಳ್ಳಬೇಕು. ಕುರಿ ಹಟ್ಟಿಯ ಬಾಗಿಲು. ಸಾಮ್ಯದಲ್ಲಿನ ಪಾಠವು ತಾನಾಗಿ ಎರಡು ವಿಭಾಗಗಳಾಗಿ ವಿಂಗಡಿಸಿಕೊಳ್ಳುತ್ತದೆ. ಮೊಟ್ಟ ಮೊದಲನೆಯದಾಗಿ ಯೇಸುವನ್ನು ಕುರಿಹಟ್ಟಿಯ ಬಾಗಿಲಾಗಿಯೂ ಮತ್ತು ಎರಡನೆಯದಾಗಿ ಕುರುಬನನ್ನಾಗಿಯೂ ಸೂಚಿಸುವಂಥದ್ದು. ಸಾಮ್ಯದಲ್ಲಿ ವರ್ಣಿಸಲಾದ ಕುರಿಹಟ್ಟಿಯ ಬಗ್ಗೆ ಅದರೊಡನೆ ನೀಡಲಾದ ನಿದರ್ಶನದ ಮೂಲಕವಾಗಿ ಬಹುಸ್ಪಷ್ಟವಾಗಿ ನಿರೂಪಿಸಲ್ಪಟ್ಟಿರುವುದು ಅದು ಸಂರಕ್ಷಿತವಾದ, ವಿಶ್ರಮದಾಯಕವಾದ, ಸದ್ದಿಲ್ಲದೆ ನುಸುಳಿ ಬರುವ ಕಾಡು ಮೃಗಗಳು ಮತ್ತು ಕಳ್ಳರಿಂದ ಕಾಪಾಡಲ್ಪಟ್ಟ ಒಂದು ಸ್ಥಳವಾಗಿತ್ತು. ಈ ಹಟ್ಟಿಯೊಳಗೆ ಹೋಗಲು ಕೇವಲ ಒಂದೇ ಬಾಗಿಲು ಅಲ್ಲಿದ್ದು ಅದು ಕಾವಲುಗಾರನಿಂದ ಕಾಯಲ್ಪಟ್ಟು ಆತನು ನಿಜವಾದ ಕುರುಬನನ್ನು ತಿಳಿಯದವನಾಗಿದ್ದು ಅವನನ್ನಲ್ಲದೆ ಬೇರೆ ಯಾರನ್ನು ಒಳಗೆ ಬಿಡುವುದಿಲ್ಲವೆಂಬುವುದನ್ನು ಕಲ್ಪಿಸಿಕೊಳ್ಳಲಾಗಿತ್ತು. ನಮ್ಮ ಕರ್ತನು ತಾನೇ ಯಹೋವನ ಕುರಿ ಹಿಂಡಿಗೆ ನಿಜವಾದ ಕುರುಬನಾಗಿರುವನೆಂದು, ಬಾಗಿಲು ಕಾಯುವವನು ತನ್ನೊಬ್ಬನನ್ನೇ ಮಾತ್ರ ಒಳಗೆ ಹೋಗಲು ಬಿಡುವನೆಂದು, ಹಾಗಾಗಿ ಆ ಕುರಿಗಳನ್ನು ನಿಯಂತ್ರಿಸಲು ತನ್ನೊಬ್ಬನಿಗೆ ಮಾತ್ರ ಹಕ್ಕಿದ್ದು ತನಗೆ ಅವುಗಳಿಗೆ ರಕ್ಷಣೆಯನ್ನು ಒದಗಿಸಲು ಸಾಧ್ಯವೆಂದು ಪ್ರಕಟಿಸಿಕೊಂಡಿದ್ದನು. ಹೀಗೆ ನಿಜವಾದದ್ದಕ್ಕೆ ಮತ್ತು ಸುಳ್ಳಾದದ್ದಕ್ಕೆ ಇರುವ ತಾರತಮ್ಯವನ್ನು ತಿಳಿದ ಬಾಗಿಲು ಕಾಯುವವನು ಧರ್ಮಶಾಸ್ತ್ರ ಸಂಬಂಧದ ಒಡಂಬಡಿಕೆಗೆ ಹೋಲಿಕೆಯಾಗಿದ್ದನು. ಧರ್ಮಶಾಸ್ತ್ರ ವಿಧಿಗಳಿಗೆ ಹೊಣೆಯಾಗಿ ಉತ್ತರಿಸಲಾರದವನಿಗೆ, ಅದರ ಆಜ್ಞಾವಿಧಿಗಳ ಬೇಡಿಕೆಗಳನ್ನು ಈಡೇರಿಸಲಾಗದವನಿಗೆ ಒಳ್ಳೆಯ ಕುರುಬನಾದ ಮೆಸ್ಸಿಯನ್ನಾಗಿರುವನೆಂದು ಹೇಳಿಕೊಳ್ಳುವುದನ್ನು ಸಮರ್ಥಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಮ್ಮ ಕರ್ತನು ಧರ್ಮಶಾಸ್ತ್ರ ವಿಧಿಗಳ ಬೇಡಿಕೆಗಳೆಲ್ಲವನ್ನು ಸಂಪೂರ್ಣವಾಗಿ ಈಡೇರಿಸಿದ್ದನು. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಆತನು ಆಗಲೇ ಪರಿಶುದ್ಧನೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನೂ ಆಗಿದ್ದನು. ಆತನು ನ್ಯಾಯಸಮ್ಮತವಾದ ಕುರುಬನೆಂದು ನಮ್ಮಿಂದ ಹೀಗೆ ಗುರುತಿಸಲ್ಪಟ್ಟಿರುವನು. ಇತರರು ಆತನ ಹೆಸರಿನಲ್ಲಿ ಬಂದು ಸುಳ್ಳು ಮೆಸ್ಸಿಯರಾಗಿ ಮೆಸ್ಸಿಯನಂತೆ ತೋರ್ಪಡಿಸಿಕೊಂಡು ಕುರಿಗಳನ್ನು ಆಕರ್ಷಿಸಲು ಪ್ರಯತ್ನಿಸಿದ್ದರು. ಆದರೆ ನಮ್ಮ ಕರ್ತನು ಅವರನ್ನು ವಂಚಕರೆಂದು, ಅವರು ಕಳ್ಳರು ಸುಳುಕೊಳ್ಳುವವರೂ ಆಗಿದ್ದು ಕೇವಲ ಕುರಿಗಳನ್ನು ಕದ್ದುಕೊಳ್ಳಲು ಸಹಾಯ ಮಾಡಿದ್ದರೆಂದು, ಅವರು ಕುರಿಗಳಿಗೆ ಹಿತವನ್ನು ಮಾಡುವುದನ್ನು ಬಯಸಲು ಉತ್ಸುಕರಾಗದೆ ಸ್ವಂತ ಹೊಟ್ಟೆಯಲ್ಲಿ ಹೊರೆದುಕೊಳ್ಳುವಂಥ ಸಾಮರ್ಥ್ಯವುಳ್ಳ ಆಕಾಂಕ್ಷೆ ಹೊಂದಿದವರಾಗಿದ್ದರೆಂದು ತಿಳಿಯಪಡಿಸಿದ್ದನು. ಕರ್ತನ ಹಿಂಡನ್ನು ಹಸಿರುಗಾವಲುಗಳಿಗೆ ಮತ್ತು ಕೃಪಾಸತ್ಯತೆಗಳೆಂಬ ವಿಶ್ರಾಂತಿಕರ ನೀರುಗಳ ಬಳಿಗೆ ನಡೆಸಿ ಮತ್ತೆ ವಿಶ್ರಮವುಳ್ಳ ಸುರಕ್ಷಿತವಾದ ಹಟ್ಟಿಗೆ ಕರೆತಂದು ನಿಜವಾದ ಕುರುಬನಾಗಲು ಮತ್ತು ತನ್ನ ಹಿಂಡನ್ನು ಮುನ್ನಡೆಸುವ ಹಕ್ಕನ್ನು ಪಡೆಯಲು ಇರುವುದಾದರೂ ಒಂದೇ ಮಾರ್ಗವಿತ್ತು. ಆ ಮಾರ್ಗವು ತನ್ನನ್ನು ಎಲ್ಲರಿಗೋಸ್ಕರ ಈಡನ್ನಾಗಿ ಅರ್ಪಿಸಿಕೊಳ್ಳುವ ಶಿಲುಬೆಯ ಮಾರ್ಗವಾಗಿತ್ತು. ಇದನ್ನು ನಮ್ಮ ಕರ್ತನು ಮಾಡಿದ್ದನು. ಹೀಗೆ ಆತನು ಕುರಿಹಟ್ಟಿಯ ಬಾಗಿಲಾಗಿದ್ದನು. ಅಂದರೆ ಜೀವವುಳ್ಳ ಹೊಸ ಮಾರ್ಗಕ್ಕೆ, ಅಥವಾ ಇನ್ನು ಸೂಕ್ತವಾಗಿ ಹೇಳುವುದಾದರೆ ಹೊಸದಾದ ಒಂದು ಜೀವ ಮಾರ್ಗಕ್ಕೆ ಬಾಗಿಲಾಗಿದ್ದನು. ಹೀಗಿದ್ದರೂ ಅದು ಕುರಿಹಟ್ಟಿಗೆ ಒಂದು ಹೊಸದಾದ ಬಾಗಿಲನ್ನು ಮಾಡುವುದಾಗಿರಲಿಲ್ಲ. ಅದು ಹಿಂದೆ ಮುಚ್ಚಲಾಗಿದ್ದ ಬಾಗಿಲುಗಳನ್ನು ತೆರೆಯುವುದಾಗಿತ್ತು. ಧರ್ಮಶಾಸ್ತ್ರದ ಆಜ್ಞಾವಿಧಿಗಳು ಆ ಬಾಗಿಲಾಗಿದ್ದವು. ಆ ಆಜ್ಞಾವಿಧಿಗಳಿಗೆ ವಿಧೇಯರಾಗುವುದರ ಮೂಲಕವೇ ಹೊರತು ಆ ಬಾಗಿಲನ್ನು ತೆರೆಯಲು ಸಾಧ್ಯವಿರುತ್ತಿರಲಿಲ್ಲ. ಮತ್ತು ಈಗ ನಮ್ಮ ಕರ್ತನಾದ ಯೇಸುವು ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದರ ಮೂಲಕವಾಗಿ ನಿಜವಾದ ತನ್ನ ಕುರಿಗಳಿಗೆ ಅದೇ ಬಾಗಿಲಿನಿಂದ ಒಳಗೆ ಹೋಗಲು ಸಾಧ್ಯವಾಗುವಂತೆ ಮಾಡಿದ್ದನು. ಅಂದರೆ ಅದು ಆಜ್ಞಾವಿಧಿಗಳನ್ನು ಅಕ್ಷರಾರ್ಥದಲ್ಲಿ ಕೈಗೊಳ್ಳುವುದರ ಮೂಲಕವಾಗಿ ಅಲ್ಲ, ಅದು ನಮಗೆ ಸಾಧ್ಯವಾಗದು, ಆದರೆ ಅದರ ಒಳಾರ್ಥಗಳ ಮೂಲಕವಾಗಿತ್ತು. ನಿಜವಾದ ಕುರಿಗಳು ಕುರಿಯ ಹಟ್ಟಿಯ ಒಳಗೆ ಸೇರುವುದರ ವಿಷಯವಾಗಿ ಅಪೋಸ್ತಲನು ಹೀಗೆ ಹೇಳುತ್ತಾನೆ, ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಏಕೆಂದರೆ ನಮ್ಮ ಕುಂದುಕೊರತೆಗಳೆಲ್ಲವನ್ನೂ ಮುಚ್ಚಿ ಸರಿದೂಗುವ ಸಲುವಾಗಿ ನಮ್ಮ ಕುರುಬನು ತನ್ನ ಕೃಪೆಯನ್ನು ನಮ್ಮ ಪರವಾಗಿ ವಿನಿಯೋಗಿಸಿರುವನು. ಎಲ್ಲಿಯವರೆಗೂ ನಾವು ಆತನವರಾಗಿದ್ದು ಆತನ ಮಾರ್ಗದಲ್ಲಿ ನಡೆಯಲು ಪರಿಶ್ರಮಿಸುತ್ತಿರುವೆವೋ, ಅವರಿಗೆ ನಮ್ಮ ಪ್ರತಿಯೊಂದು ಕುಂದುಕೊರತೆಗಳನ್ನು ಆತನ ಹೇರಳವಾದ ಕೃಪಾತಿಶಯದ ಮೂಲಕವಾಗಿ ಸರಿದೂಗಿಸಲಾಗುವುದು. ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳು ಇದಕ್ಕೆ ಸಾಕ್ಷಿಯಾಗಿವೆ.